ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీర్థమతులం భజేతాపత్రయాపహం మిథ్యాసిద్ధాంతదుధ్వాంత విధ్వంసనచక్షణ జయతీర్థాఖ్యతనిర్భాసతాం నోహృదంబరే అర్థికల్పితకల్పోయం ప్రత్యర్థిగజకేసరి వ్యాసతీర్థగురుభూయాత్ అస్మదిష్టాత్ సిద్ధయే తపోవిద్యా విరక్త్యాది సద్గుణోఘాకరానహం వాదిరాజగురున్మందే హయగ్రీవదాశ్రయాన్ పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధ్వాంతరవయే వైష్ణవేందీవరేందవే శ్రీరాఘవేంద్ర గురవే నమో అత్యంత దయాళవే ఆపాదమౌళి పర్యంతం గురూణామాక్తిం స్మరే తేన విఘ్నాః ప్రణశ్యంతి సిద్ధ్యంచ మనోరథాః. హరి ఓం శ్రీ గురుభ్యో నమః. ನಾವು ಹರಿಕಥಾಮೃತ ಸಾರದಲ್ಲಿ 19ನೇ ಸಂಧಿ ಕರ್ಮ ವಿಮೋಚನ ಸಂಧಿ ಅದನ್ನು ಮಾಡ್ತಾ ಇದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ 12ನೇ ಪದ್ಯವನ್ನು ನೋಡ್ತಾ ಇದ್ದೀವಿ. ಸ್ವರತ ಸುಖಮಯ ಸುಲಭ ವಿಶ್ವಂಬರ ವಿಶೋಕ ಸುರಾಸುರಾರ್ಚಿತ ಚರಣಯುಗ ಚಾರ್ವಾಂಗ ಶಾರಂಗ ಶರಣ್ಯ ಜಿತಮನ್ಯು ಪರಮಸುಂದರತರ ಪರಾತ್ಪರ ಶರಣಜನ ಸುರಧೇನು ಶಾಶ್ವತ ಕರುಣಿ ಕಂಜದಲಾಕ್ಷ ಕಾಯನೆ ಕಂಗೊಳಿಪ ಸಿದ್ಧ ಅಂತೇಳಿ ಅಲ್ಲಿ ಪರಮಾತ್ಮ ಸ್ವರತನು ಸುಖಮಯನು ಸುಲಭನು ವಿಶ್ವಂಭರನು ವಿಶೋಕ ಸುರಾಸುರಾರ್ಚಿತ ಚರಣಯುಗವುಳ್ಳವನು ಚಾರ್ವಾಂಗನಾದವನು ಶಾರಂಗ ಧನಸ್ಸುಧಾರಿ ಶಾರಂಗ ಅನ್ನುವ ಶಬ್ದವಾಚ್ಯನೂ ಆಗಿದ್ದಾನೆ, ಶರಣ್ಯನಾಗಿದ್ದಾನೆ, ಎಲ್ಲರಿಂದಲೂ ಶರಣು ಹೋಗಲಕ್ಕೆ ಯೋಗ್ಯನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಜಿತಮನ್ಯು ಕ್ರೋಧವನ್ನು ಗೆದ್ದಿದ್ದಾನೆ, ಪರಮಾತ್ಮನಿಗೆ ಯಾವ ದೋಷವೂ ಇಲ್ಲ. ಪರಮಸುಂದರತರನಾಗಿದ್ದಾನೆ, ಪರಾತ್ಪರನಾಗಿದ್ದಾನೆ, ಶರಣಜನರಿಗೆ ಕಾಮಧೇನುವಂತೆ ಇದ್ದಾನೆ. ಪರಮಾತ್ಮ ಶಾಶ್ವತ ಅಂದರೆ ಎಲ್ಲರೂ ಜೀವರು ಶಾಶ್ವತ, ಪರಮಾತ್ಮನು ಶಾಶ್ವತ. ಅವನ ಶಾಶ್ವತತ್ವ ಅವನ ಸ್ವತಂತ್ರವಾಗಿ ಇರುವಂತಹ ಶಾಶ್ವತತ್ವ ಅವನದು. ನಮ್ಮ ಶಾಶ್ವತತ್ವ ಪರಮಾತ್ಮನ ರಕ್ಷಣೆಯಿಂದ, ಪರಮಾತ್ಮ ನಮಗೆ ಕೊಟ್ಟಿದ್ದರಿಂದ ಇರುವಂತಹ ಶಾಶ್ವತತ್ವ ನಮ್ಮದು. ಕರುಣಿ ಪರಮಕರುಣಾಳು ಆಗಿದ್ದಾನೆ. ಕಂಜದಲಾಕ್ಷ ಕಮಲದಳದಂತೆ ಕಣ್ಣುಳ್ಳವನಾಗಿದ್ದಾನೆ. ಕಾಪಾಡು ಎಂದರೆ ಕಂಗೊಳಿಪ, ಅವನು ಪ್ರತ್ಯಕ್ಷನಾಗ್ತಾನೆ ಅಂದರೆ ಅಪರೋಕ್ಷ ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ. ಸಿದ್ಧ ಅಂದರೆ ಇದು ಸಿದ್ಧವಾದ ವಿಷಯ ಅಂತ ಒಂದರ್ಥ. ಸಿದ್ಧ ಅವನು ಸಿದ್ಧನಾಗಿದ್ದಾನೆ ಅಂದರೆ ಎಲ್ಲ ಯಾವಾಗಲೂ ಭಕ್ತರು ಕರೆದರೆ ಬಂದು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಎವರ್ ರೆಡಿ ಅಂತೀವಲ್ವ, ಯಾವಾಗಲೂ ತಯಾರಾಗಿರ್ತಾನೆ, ಸಿದ್ಧನಾಗಿರ್ತಾನೆ ಅಂದ್ರೆ ಹಿ ಇಸ್ ಆಲ್ವೇಸ್ ಪ್ರಿಪೇರ್ಡ್, ಜಸ್ಟ್ ಕರೆದರೆ ಸಾಕು ಬಂದು ಕಾಪಾಡೋಣ, ಕರೆದೇ ಇದ್ದರೆ ದೂರ ನಿಂತು ಬಿಡ್ತಾನೆ. ಈ ವಿಧವಾಗಿ ಅವನು ಯಾರು ಅವನನ್ನು ಕೂಗು ಅದಕ್ಕೆ ಕಾಯಿ ಎನೆ ಕಂಗೊಳಿಪ, ಕಾಯಿ ಕಾಪಾಡಪ್ಪ ಪರಮಾತ್ಮನೇ ಅಂದ್ರೆ ಆವಾಗ ತಾನು ಸಿದ್ಧನಾಗಿ ಅಂದ್ರೆ ರೆಡಿಯಾಗಿ ಬಂದು ರಕ್ಷಣೆ ಮಾಡ್ತಾನೆ. ಇದು ಸಿದ್ಧವಾದ ವಿಷಯ, ಇದು ನಮಗೆ ಶಾಸ್ತ್ರದಲ್ಲಿ ಇರುವಂತಹ ವಿಷಯವಾಗಿದೆ ಅಂತ ಹೇಳಿ ಅದನ್ನು ನೋಡಿದ್ದೀವಿ. ಅದಾದ ಮೇಲೆ ಈಗ 13ನೇ ಪದ್ಯದಲ್ಲಿ ನಿರ್ಮಲನು ನೀನಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮ ನಾಮಕ ಗರ್ಪಿಸುತ್ತ ನಿಷ್ಕಳುಷ ನೀನಾಗು ಭರ್ಮಗರ್ಭನ ಜನಕ ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ತನ್ನಯ ಹರ್ಮ್ಯದೊಳಗೆ ಇಟ್ಟು ಎಲ್ಲ ಕಾಲದಿ ಕಾವ ಕೃಪೆಯಿಂದ. ಇದು ಜಗನ್ನಾಥ ದಾಸರು ಭಕ್ತರನ್ನು ಸಂಬೋಧನೆ ಮಾಡಿ, ಸಾಧಕರನ್ನು ಸಂಬೋಧನೆ ಮಾಡಿ ಹೇಳುವಂತಹ ವಿಷಯ. ನಿರ್ಮಲನು ನೀನಾಗಿ, ನೀನು ನಿರ್ಮಲ ಚಿತ್ತನಾಗಿ ನಿಷ್ಕಲುಷನಾಗಿ ಇರಬೇಕು ಅಂದ್ರೆ ಯಾ ನಿರ್ಮಲನಾಗುವುದು ಅಂತ ಹೇಳಿದ್ರೆ ನಾವು ಪ್ರಕೃತಿ ಬಂಧಗಳಿಗೆ ಒಳಗಾಗಿ ಪ್ರಕೃತಿ ದೋಷಗಳಿಗೆ ನಾವು ದಾಸರಾಗಿದ್ದೀವಿ, ಅದನ್ನು ದೂರ ಮಾಡ್ಕೋಬೇಕು. ಪ್ರಕೃತಿ ಸಂಬಂಧವನ್ನು ದೂರ ಮಾಡ್ತಾ ಮಾಡ್ತಾ ನಮ್ಗೆ ನಿರ್ಮಲತ್ವ ಪವಿತ್ರತ್ವ ಬರುತ್ತೆ. ಆ ವಿಧವಾಗಿ ನಾವು ನಿರ್ಮಲ ಚಿತ್ತರಾಗಿರಬೇಕು. ಅದಕ್ಕೆ ನೀನು ಅಂದ್ರೆ ಸಾಧಕನು ನೀನು ನಿರ್ಮಲನಾಗಿ ಆಗಿ ಅಂದ್ರೆ ನಿರ್ಮಲ ಚಿತ್ತದಿಂದ ಶುದ್ಧವಾದ ಅಂತಃಕರಣದಿಂದ ಯಾವಾಗ ಆದ್ರೆ ಸಾಧನೆ ಮಾಡ್ತೀಯೋ ಆವಾಗ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮ ನಾಮಕ್ಕೆ ಅರ್ಪಿಸುತ್ತ. ಪರಮಾತ್ಮ ಸುಧರ್ಮ ಅಂತ, ಪರಮಾತ್ಮಗೆ ಧರ್ಮ ಸುಧರ್ಮ ಇಲ್ಲ, ಸುಧರ್ಮ ಧರ್ಮ ಅಂದ್ರೆ ಧಾರಣಾ ಧರ್ಮ, ಯಾರು ಧಾರಣೆ ಮಾಡ್ತಾರೋ ಈ ಪ್ರಪಂಚವೆಲ್ಲವನ್ನು ಧಾರಣೆ ಮಾಡಿದ್ದಾನಾದ ಕಾರಣದಿಂದ ಪರಮಾತ್ಮ ಧರ್ಮ ಅನ್ನುವ ಶಬ್ದ ಧರ್ಮವಾಚಿನಾಗಿದ್ದಾನೆ. ಸುಧರ್ಮ ಸುಧರ್ಮ ಅಂದ್ರೆ ಏನು, ಸುಜನರಿಗೆ ಧರ್ಮ, ಸುಜನರನ್ನು ಕಾಪಾಡ್ತಾನೆ, ಸುಜನರನ್ನು ಧಾರಣೆ ಮಾಡ್ತಾನೆ, ಆ ಕಾರಣದಿಂದ ಸುಧರ್ಮ ಇಲ್ಲ ಅತ್ಯಂತ ಸುಲಭವಾಗಿ ಎಲ್ಲವನ್ನು ಧಾರಣೆ ಮಾಡ್ತಾನೆ ಅದಕ್ಕೆ ಅವನು ಸುಧರ್ಮ. ಈ ವಿಧವಾಗಿ ಸುಧರ್ಮ ನಾಮಕನಾದ ಆ ಪರಮಾತ್ಮನಿಗೆ ನಾವು ಎಲ್ಲ ಕರ್ಮಗಳನ್ನು ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಯಾವಾಗಲೂ ಕೂಡ ಕರ್ಮಗಳನ್ನು ವಿಕರ್ಮಗಳಂದ್ರೆ ದುಷ್ಕರ್ಮಗಳು, ದುಷ್ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದಂದ್ರೆ ಏನಂತ ನಾನು ಮುಂಚೆ ಹೇಳಿದಂತೆ ನಮಗೆ ತಿಳಿಯದೆ ಮಾಡಿದ ಪಾಪಗಳನ್ನು ಕೂಡ ಅದು ತಿಳಿಯದೆ ಮಾಡಿದ್ದೀವಿ, ಪರಮಾತ್ಮನೇ ಆ ತಿಳಿಯದೇ ಇರುವ ಮಾಡುವ ಪಾಪಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದಂದ್ರೆ ಏನು? ನನಗೆ ತಿಳಿಯದೆ ಇದನ್ನು ಮಾಡಿದೆ, ಪ್ರಾರಬ್ಧವಶದಿಂದಲೋ ನನ್ನ ಕರ್ಮದಿಂದಲೋ ಅನಾದಿಕವಾದ ಕರ್ಮದಿಂದ ಅದಕ್ಕೆ ಒಳಗಾಗಿ ಮಾಡಿದೆ ನಾನು, ನನ್ನಿಂದ ಇಂತಹ ಕೆಟ್ಟ ಕಾರ್ಯಗಳನ್ನು ಇನ್ನು ಮುಂಚೆ ಮಾಡಿಸಬೇಡಪ್ಪ ಅಂತ ಪಶ್ಚಾತ್ತಾಪದಿಂದ ನಾವು ಪರಮಾತ್ಮನಿಗೆ ಶರಣು ಬೇಡುವುದೇ, ಅಪ್ಪ ಇಂತಹ ತಪ್ಪು ಕೆಲಸ ನನ್ನಿಂದ ಆಗಿಬಿಡಿತು, ಪ್ರಾರಬ್ಧವಶದಿಂದ ಇನ್ನ ಮೇಲೆ ಇಂತಹ ತಪ್ಪು ಕೆಲಸವನ್ನು ನನ್ನಿಂದ ಮಾಡಿಸಬೇಡಪ್ಪ ಅಂತ ಹೇಳೋದೇ ಹೊರತು ತಪ್ಪು ಕೆಲಸಗಳನ್ನು ಮಾಡ್ತಾ ಪರಮಾತ್ಮನ ಸಮರ್ಪಣೆ ಮಾಡ್ತಾ ಇರುವುದಂತ ಅರ್ಥಲ್ಲ. ವಿಕರ್ಮಗಳನ್ನು ಸಮರ್ಪಣೆ ಮಾಡುವುದಂದ್ರೆ ತಿಳಿಯದೇ ಮಾಡಿದ ತಪ್ಪು ಸಹಿತ ಅದಕ್ಕೂ ಪಶ್ಚಾತ್ತಾಪ, ತಿಳಿದು ಮಾಡಕೂಡದ ತಪ್ಪು, ತಿಳಿಯದೇ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಇನ್ನ ಮೇಲೆ ಇಂತಹ ತಪ್ಪನ್ನು ನನ್ನಿಂದ ಮಾಡಿಸಬೇಡಪ್ಪ ಅಂಥೇಳಿ ಪರಮಾತ್ಮನಿಗೆ ಪಾದಗಳಿಗೆ ಎರಗುವುದು ಅದೇ ದುಷ್ಕರ್ಮಗಳನ್ನು ಸಂಪೂರ್ಣ ಮಾಡುವುದಂದ್ರೆ. ಸತ್ಕರ್ಮಗಳನ್ನು ಸಮರ್ಪಣೆ ಮಾಡುವುದಂದ್ರೆ ಅಪ್ಪ ಈ ಒಳ್ಳೆ ಕೆಲಸ ನಿನ್ನ ದಯದಿಂದ ನಿನ್ನ ಅನುಗ್ರಹದಿಂದ ನೀನು ಸ್ವತಂತ್ರನಾಗಿರುವ ಕಾರಣದಿಂದ ನೀನು ನನ್ನಿಂದ ನಾನು ಕೇವಲ ನಿಮಿತ್ತ ಮಾತ್ರನಾಗಿದ್ದೀನಿ, ನನ್ನಿಂದ ನೀನು ಇದನ್ನು ಮಾಡಿಸಿದೆಯಾ, ಇದೇ ವಿಧವಾಗಿ ಇನ್ನ ಮೇಲೆ ಕೂಡ ಇನ್ನು ಒಳ್ಳೆ ಕೆಲಸಗಳನ್ನು ನನ್ನಿಂದ ಮಾಡಿಸಪ್ಪ, ಇದು ನೀನೇ ಮಾಡಿಸಿದ್ದು ನಿನ್ನಗೇ ಸೇರಿದ್ದು ಅಂಥೇಳಿ ನಾಹಂಕರ್ತ ಹರಿಕರ್ತ ಅನ್ನುವ ಭಾವನೆಯಿಂದ ಒಳ್ಳೆ ಕೆಲಸಗಳನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದಂದರೆ ನಾನು ಕರ್ತನಲ್ಲ ಅವನು ನನ್ನಿಂದ ಮಾಡಿಸಿದ್ದಾನೆ ಅನ್ನುವ ತಿಳುವಳಿಕೆ ಇರುವುದೇ ಸಮರ್ಪಣೆ ಮಾಡುವುದಂದರೆ. ಈ ವಿಧವಾಗಿ ಕರ್ಮಗಳನ್ನು ಸತ್ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಯಾವಾಗಲೂ ಸಮರ್ಪಣೆ ಮಾಡ್ತಾ ಇರಬೇಕು. ಈ ವಿಧವಾಗಿ ಸಮರ್ಪಣೆ ಮಾಡ್ತಾ ನಿಷ್ಕಲುಷನು ನೀನಾಗು, ನಮ್ಮ ಮನಸ್ಸಿನ ಒಳಗಿರುವಂತಹ ಕಾಲುಷ್ಯವನ್ನು ದೋಷಗಳನ್ನು ನಾವು ಸ್ವಲ್ಪ ಸ್ವಲ್ಪ ಮೆಲ್ಲಗೆ ದೂರವತ್ತು ತಳ್ಳಿತಾ ಬರಬೇಕು ಪರಮಾತ್ಮ ಅನುಗ್ರಹದಿಂದ. ಈ ವಿಧವಾಗಿ ನೀನಾದರೆ ನೀನು ಅಂದ್ರೆ ಸಾಧಕನು ಯಾವಾಗಾದ್ರೆ ಹೀಗೆ ಆಗಬೇಕಂತ ಹೇಳಿ ಸಾಧಕನಿಗೆ ಉದ್ಬೋಧನ ಮಾಡ್ತಾ ಇದ್ದಾರೆ ದಾಸರು. ಮಾಡಿದ ಬಿಟ್ರೆ ಏನಾಗತ್ತೆ, ಹೀಗೆ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಭರ್ಮಗರ್ಭನ, ಭರ್ಮಗರ್ಭ ಭರ್ಮ ಅಂದ್ರೆ ಬಂಗಾರ ಅಂತ ಅರ್ಥ, ಭರ್ಮ ಅಂದ್ರೆ ಹಿರಣ್ಯ, ಭರ್ಮಗರ್ಭ ಅಂದ್ರೆ ಹಿರಣ್ಯ ಗರ್ಭ, ಬ್ರಹ್ಮದೇವರಿಗೆ ಚತುರ್ಮುಖ ಬ್ರಹ್ಮನಿಗೆ ಹಿರಣ್ಯ ಗರ್ಭ ಅಂತ ಹೆಸರು. ಏನು, ಯಾಕೆ ಬಂಗಾರವನ್ನು, ಬಂಗಾರದ ಹೊಟ್ಟೆ ಉಳ್ಳವನು, ಇಲ್ಲ ಬಂಗಾರದಂತೆ ಹೊಟ್ಟೆ ಉಳ್ಳವನು, ಸುಂದರವಾದ ಹೊಟ್ಟೆ, ಏನು ಏನು ಯಾಕೆ ಈ ಭರ್ಮಗರ್ಭ ಇಲ್ಲ ಹಿರಣ್ಯ ಗರ್ಭ ಅಂತ ಚತುರ್ಮುಖ ಬ್ರಹ್ಮನಿಗೆ ಯಾಕೆ ಹೆಸರು ಅಂತ ಹೇಳಿದ್ರೆ, ಹಿರಣ್ಯ ಅನ್ನುವುದು ನಮಗೆ ಹಿತಕಾರಿ ಅಂದ್ರೆ ಏನು, ಎಲ್ಲರಿಗೆ ಬಂಗಾರ ಬೇಕು, ಇಟ್ ಈಸ್ ಡಿಸೈರಬಲ್ ಬೈ ಎವರಿಬಡಿ, ಎಲ್ಲರಿಂದಲೂ ಅಪೇಕ್ಷೆ ಮಾಡಲಿಕ್ಕೆ ಯೋಗ್ಯವಾದದ್ದು ಹಿರಣ್ಯ ಅಂತದ್ದು. ಅಂತಹ ಗರ್ಭ ಅಂದ್ರೆ, ಗರ್ಭ ಅಂದ್ರೆ ರಹಸ್ಯವಾದದ್ದು ಅಂದ್ರೆ ನಮಗೆ ಯಾವಾಗಲೂ ಹಿತಕಾರಿಯಾಗುವ ಗರ್ಭಗಳನ್ನು, ಗರ್ಭ ಸತ್ಯಗಳನ್ನು ಅಂದ್ರೆ ಹಿತಕಾರಿಯಾದಂತಹ ಮರ್ಮವಾಗಿರುವಂತಹ ಅಡಗಿರುವಂತಹ ವಿಷಯಗಳನ್ನು ನಮಗೆ ತಿಳಿಸ್ತಾನಾದ ಕಾರಣದಿಂದ ಹಿರಣ್ಯ ಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮ ನಮ್ಮ ವಾಯುದೇವರಾಗಿದ್ದಾಗ, ಅದಕ್ಕೆ ಮುಂಚೆ ಸಾಧನೆ ಮಾಡುವಾಗ ನಮಗೆ ಆ ವಾಯುದೇವರಂತೆ ಇದ್ದು ವಾಯುದೇವರ ರೂಪದಲ್ಲಿ ಇದ್ದು ಪ್ರೇರಣೆಯನ್ನು ಕೊಟ್ಟು ಕಾಪಾಡ್ತಾರೆ. ಆಮೇಲೆ ಬ್ರಹ್ಮ ಪದವಿಗೆ ಹೋದ ಮೇಲೆ ಕೂಡ ನಮಗೆ ಬ್ರಹ್ಮದೇವಿಗೆ ಹೋದಂತಹ ಚತುರ್ಮುಖ ಬ್ರಹ್ಮ ನಮಗೆ ಆ ವೇದಗಳ ಅರ್ಥವನ್ನು ತಿಳಿಯಬೇಕಂತ ಹೇಳಿದ್ರೆ ಆ ಚತುರ್ಮುಖ ಬ್ರಹ್ಮನ ಅನುಗ್ರಹವೂ ಇರಬೇಕು. ಈ ವಿಧವಾಗಿ ನಮಗೆ ಹಿತಕಾರಿಯಾಗುವಂತಹ ವಿಷಯಗಳನ್ನು ತಿಳಿಸ್ತಾನಾದ ಕಾರಣದಿಂದ ಹಿರಣ್ಯ ಗರ್ಭ ಇಲ್ಲ. ಹಿರಣ್ಯ ಅಂತ ಹೇಳಿದ್ರೆ ಬಂಗಾರ ಅಂದ್ರೆ ಪ್ರಪಂಚಗಳು, ಈ ಪ್ರಪಂಚಗಳು ಬಂಗಾರದ ಸಹಿತ ಕೂಡಿರುವಂತಹ ಈ ಜಗತ್ತು ಯಾವುದಿದೋ ಅದನ್ನು ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮ, ಅದಕ್ಕೆ ಗರ್ಭ ಅಂದ್ರೆ ಯಾರು, ಜನನ ಕೊಟ್ಟದವನು ಗರ್ಭ. ಆದ ಕಾರಣದಿಂದ ಈ ಜಗತ್ತನ್ನು ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮ ಸ್ವತಂತ್ರ ಆದರೆ ಪರಮಾತ್ಮನ ಆಜ್ಞೆಯಿಂದ, ಪರಮಾತ್ಮನ ಅನುಗ್ರಹದಿಂದ ಚತುರ್ಮುಖ ಬ್ರಹ್ಮ ಈ ಜಗತ್ತನ್ನು ಬಂಗಾರದ ಅಂತರ್ಗತವಾ ಬಂಗಾರದಂತೆ ಇರುವಂತಹ ಈ ಜಗತ್ತನ್ನು ಜನನ ಜನ್ಮ ಕೊಟ್ಟಿದ್ದಾನಾದ ಕಾರಣದಿಂದ ಹಿರಣ್ಯ ಗರ್ಭ ಅಂತ ಚತುರ್ಮುಖ ಬ್ರಹ್ಮನಿಗೆ ಹೆಸರು. ಈ ವಿಧವಾಗಿ ಭರ್ಮಗರ್ಭ ಇಲ್ಲ ಹಿರಣ್ಯ ಗರ್ಭ ಅಂತ ಕರೆಯಲ್ಪಡುವ ಚತುರ್ಮುಖ ಬ್ರಹ್ಮನಿಗೆ ಅವನೇ ಕೂಡ ಜನ್ಮವನ್ನು ಕೊಟ್ಟಿದಂತಹ, ಅವನ ಜನಕನಾದಂತಹ, ಅವನ ತಂದೆಯಾದಂತಹ ಪರಮಾತ್ಮನು, ಸರ್ವೋತ್ತಮನಾದಂತಹ ಸರ್ವಸ್ವತಂತ್ರನಾದ ಆ ಪರಮಾತ್ಮನು ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ದಯದಿಂದ ನಮ್ಮ ಮೇಲೆ ಕರುಣೆಯನ್ನು ಮಾಡಿ ದುರ್ಮತಿಗಳನ್ನು, ಕೆಟ್ಟ ಬುದ್ಧಿಯನ್ನು ಕೊಡದೆ, ನಮಗೆ ಕೆಟ್ಟ ಚಿಂತನೆಗಳನ್ನು, ಕೆಟ್ಟ ಆಲೋಚನೆಗಳನ್ನು ಕೊಡದೆ ಅದನ್ನು ದೂರ ಮಾಡಿ ತನ್ನಯ ಹರ್ಮ್ಯದೊಳಗೆ ಇಟ್ಟು, ತನ್ನದಾದಂತಹ ಹರ್ಮ್ಯ ಅಂದ್ರೆ ಭವನ, ನಿವಾಸಸ್ಥಾನ, ಪರಮಾತ್ಮ ತನ್ನ ನಿವಾಸಸ್ಥಾನವಾದ ಮೋಕ್ಷಸ್ಥಾನ, ಮೂರು ಸ್ಥಾನಗಳು ಸ್ಥಾನತ್ರಯ ಅಂತ ಕರೆಯಲ್ಪಡುವಂತಹ ತನ್ನ ಮೋಕ್ಷಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಪರಮಾತ್ಮನ ಮೋಕ್ಷಸ್ಥಾನಗಳು ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಅಂತ ಕರೆಯಲ್ಪಡುವಂತಹ, ಸೊ ಈ ಮೂರು ಸ್ಥಾನಗಳಿಗೆ ಸ್ಥಾನತ್ರಯ. ಸೊ ಇದಕ್ಕೆ ಮೂರು ಕೂಡ ಪರಮಾತ್ಮನ ಸ್ಥಾನಗಳೇ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಬೇರೆ ಬೇರೆ ಜೀವರಾಶಿಗಳಿಗೆ ಅವರವರ ಸಾಧನಕ್ಕೆ ತಕ್ಕಂತೆ ಆಯಾ ಸ್ಥಾನಗಳಲ್ಲಿ ಇಟ್ಟು ಕಾಪಾಡ್ತಾನೆ. ಸೊ ಈ ವಿಧವಾಗಿ ಮೋಕ್ಷಸ್ಥಾನ ತನ್ನದಾದಂತಹ ಹರ್ಮ್ಯ, ಆ ಭವನದ ಒಳಗೆ ತಾನು ಅಂದ್ರೆ ಏನು, ತನ್ನ ನಿವಾಸ ಸ್ಥಾನ, ಪರಮಾತ್ಮ ನಿವಾಸ ಸ್ಥಾನ, ಎಲ್ಲವೂ ಪರಮಾತ್ಮ ನಿವಾಸ ಸ್ಥಾನ. ಆದರೆ ಮೋಕ್ಷಕ್ಕೆ ಹೋದಂತಹ ಜೀವರಾಶಿಗಳು ತಾವು ಈ ಸಂಸಾರದಿಂದ ವಿಮುಕ್ತರಾಗಿ ಯಾವಾಗ ಅದರ ಸ್ವರೂಪಾನಂದ ಆವಿರ್ಭಾವ ಆಗತ್ತೋ ಆವಾಗ ಈ ವಿಧವಾಗಿ ಈ ಮೂರು ಸ್ಥಾನಗಳ ಒಳಗೆ ತಾನು ಇಟ್ಟು ಅವರನ್ನು ಕಾಪಾಡ್ತಾನೆ ಅಂತ ಹೇಳಿ ಹನ್ಮೆಯದೊಳಗೆ ಇಟ್ಟು ಎಲ್ಲ ಕಾಲದಿ ಕಾವ ಎಲ್ಲ ಕಾಲಗಳಲ್ಲಿ ಕೂಡ ಕಾಪಾಡ್ತಾನೆ. ಸೊ ಶ್ವೇತದ್ವೀಪಾನಂತಾಸನ ವೈಕುಂಠ ಅನ್ನುವ ತನ್ನ ಮೂರು ಸ್ಥಾನಗಳಲ್ಲಿ ಭಕ್ತರನ್ನು ನಿಲ್ಲಿಸಿ ಅವರಿಗೆ ತುಕೊಂಡು ಹೋಗಿ ಕರ್ಕೊಂಡು ಹೋಗಿ ಅವರನ್ನು ಕಾಪಾಡ್ತಾನೆ, ಎಲ್ಲ ಕಾಲದಲ್ಲಿಯೂ ಕಾಪಾಡ್ತಾನೆ, ಕೃಪೆಯಿಂದ ಕರುಣದಿಂದ ಕಾಪಾಡ್ತಾನೆ ಅನ್ನುವ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಸೊ ನಿರ್ಮಲನು ನೀನಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮ ನಾಮಕ್ಕೆ ಅರ್ಪಿಸುತ್ತಾ ನಿಷ್ಕಲುಷ ನೀನಾಗು, ಧರ್ಮಗರ್ಭನ ಜನಕ ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ತನ್ನಯ ಹರ್ಮ್ಯದೊಳಗೆ ಇಟ್ಟು ಎಲ್ಲ ಕಾಲದಿ ಕಾವ ಕೃಪೆಯಿಂದ, ಯಾ ಎಲ್ಲ ಕಾಲದಲ್ಲಿಯೂ ತನ್ನ ಭಕ್ತರನ್ನು ಕಾಪಾಡ್ತಾನೆ ಅಂತ ಹೇಳಿ ಹೇಳಿದ್ದಾರೆ. ಇದು 13ನೇ ಪದ್ಯ. ಅದಾದ ಮೇಲೆ 14ನೇ ಪದ್ಯದಲ್ಲಿ ಕಲ್ಪಕಲ್ಪದಿ ಶರಣದನ ವರ ಕಲ್ಪವೃಕ್ಷನು ತನ್ನ ನಿಜ ಸಂಕಲ್ಪದ ಅನುಸಾರದಲ್ಲಿ ಕೊಡುತಿಪ್ಪನು ಫಲ ಅಫಲವ ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸದೆ ಇರು ಎಂದಿಗೂ ಶಿಲ್ಪಿಗನ ಕೈ ಸಿಲ್ಕಿದ ಆ ಶಿಲೆಯಂತೆ ಸಂತೈಪ ಅಂತೇಳಿ. ಇದು ಬಹಳ ಮರ್ಮವಾಗಿರುವಂತಹ ಶಬ್ದಗಳಿಂದ ಹೇಳಿದ್ದಾರೆ. ಕಲ್ಪ ಕಲ್ಪದಿ ಅಂದ್ರೆ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ, ಕಲ್ಪ ಕಲ್ಪದಿ ಅಂದ್ರೆ ಎಲ್ಲ ಕಾಲಗಳಲ್ಲಿ ಎಲ್ಲ ಕ್ಷಣದಲ್ಲಿಯೂ ಅಂತ ಹೇಳುವುದಂತಕ್ಕಂಥ ಕಲ್ಪಗಳು ಅಂದ್ರೆ ಪರಮಾತ್ಮ ಅನಂತ ಅನಂತ ಆದವನು, ಎಲ್ಲ ವಿಧದಲ್ಲಿಯೂ ಅನಂತ ಅಂದ್ರೆ ಅನಂತ ವ್ಯಾಪ್ತಿ, ಅನಂತ ಕಾಲದಲ್ಲಿಯೂ ಕೂಡ ಅಂದ್ರೆ ಬಿಗಿನಿಂಗ್ಲೆಸ್ ಅಂಡ್ ಎಂಡ್ಲೆಸ್ ಅಂತೀವಲ್ವ, ಈ ವಿಧವಾಗಿರುವ ಕಾರಣದಿಂದ ಕಲ್ಪಕಲ್ಪದಿಂದ ಪ್ರತಿಯೊಂದು ಕಲ್ಪದಲ್ಲಿ ಕೂಡ ಶರಣ ಜನ ತನ್ನನ್ನು ಶರಣ ಬೇಡಿದಂತಹ ಜನಗಳನ್ನು ಅವರಿಗೆ ಏನು ಮಾಡ್ತಾನೆ, ವರಕಲ್ಪವೃಕ್ಷಣ ಅವರೆಲ್ಲರಿಗೆ ಕೂಡ ತಾನು ಶ್ರೇಷ್ಠವಾದಂತಹ ವರಗಳನ್ನು ಕೊಡುವಂತಹ, ವರ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಒಂದರ್ಥ, ವರ ಅಂದ್ರೆ ಬೂನ್ಸ್ ಅಂತ ಒಂದರ್ಥ, ಯಾವ ವರ ಕಲ್ಪವೃಕ್ಷ ಅಂದ್ರೆ ಬೂನ್ಸ್ ಕೊಡುವಂತಹ ಕಲ್ಪವೃಕ್ಷ, ಇಲ್ಲ ವರ ಕಲ್ಪವೃಕ್ಷ ಶ್ರೇಷ್ಠವಾದಂತಹ ಕಲ್ಪವೃಕ್ಷ ಅಂದ್ರೆ ಕಲ್ಪವೃಕ್ಷ ಅಂದ್ರೆ ಬೇರೆ ಬೇಕಾದಷ್ಟು ಜನ ಬೇಡಿದ್ದನ್ನು ಕೊಡ್ತಾರೆ, ಆದ್ರೆ ಪರಮಾತ್ಮ ಬೇಡಿದ್ದನ್ನು ಕೊಡುವುದು ಸ್ವತಂತ್ರನಾಗಿ ಕೊಡ್ತಾನೆ, ಮಿಕ್ಕವರು ಬೇಡಿದ್ದನ್ನು ಕೊಡುವುದು ಪರಮಾತ್ಮನ ಆಜ್ಞೆಯಂತೆ ಕೊಡ್ತಾರೆ. ಈ ವಿಧವಾಗಿರುವ ಕಾರಣದಿಂದ ಸ್ವತಂತ್ರವಾಗಿ ಕಲ್ಪವೃಕ್ಷದಂತೆ ಇರುವವನು ಕೇವಲ ಪರಮಾತ್ಮ ಒಬ್ಬನೇ ಆದ ಕಾರಣದಿಂದ ಅವನು ಅತ್ಯಂತ ಶ್ರೇಷ್ಠವಾದ ಕಲ್ಪವೃಕ್ಷನಾಗಿದ್ದಾನೆ. ವರಕಲ್ಪವೃಕ್ಷನು ತನ್ನ ನಿಜ ಸಂಕಲ್ಪದ ಅನುಸಾರದಲ್ಲಿ ತನ್ನದೇ ಆದಂತಹ ನಿಜವಾದಂತಹ ಅಂದ್ರೆ ನೈಜ ಪರಮಾತ್ಮನಿಗೆ ಸೇರಿದಂತಹ ಸಂಕಲ್ಪದ ಅನುಸಾರದಲ್ಲಿ ಅಂತೆ ಪರಮಾತ್ಮ ಸ್ವತಂತ್ರನಾಗಿ ತಾನು ಸಂಕಲ್ಪವನ್ನು ಮಾಡಿ ಅದಕ್ಕೆ ಅನುಸಾರವಾಗಿ ಕೊಡುತ್ತಿಪ್ಪನು ಫಲ ಅಫಲವ, ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಆ ಪರಮಾತ್ಮನ ಸಂಕಲ್ಪ ಹೇಗಿರುತ್ತೆ ನಮ್ಮ ಸಾಧನೆಗೆ ಅನುಗುಣವಾಗಿರುತ್ತೆ. ಪರಮಾತ್ಮ ಅವನು ಸರ್ವದೋಷರಹಿತ, ಆ ಕಾರಣದಿಂದ ಅವನಿಗೆ ಯಾವಾಗ ಕೂಡ ನೈರ್ಭುಣ್ಯ ಅದೇ ವಿಧವಾಗಿ ವೈಷಮ್ಯಾದಿ ದೋಷಗಳಿಲ್ಲ, ಒಬ್ಬರನ್ನು ಜಾಸ್ತಿ ಒಬ್ಬರನ್ನು ಕಮ್ಮಿ ನೋಡುವುದಿಲ್ಲ, ಅವರವರ ಸಾಧನೆಗೆ ತಕ್ಕಂತೆ ಫಲಗಳನ್ನು ಕೊಡ್ತಾನೆ. ಅದಕ್ಕೆ ಫಲ ಅಫಲವ ಕೊಡುತ್ತಿಪ್ಪನು, ಪರಮಾತ್ಮ ಅವರವರಿಗೆ ಆ ಫಲಗಳನ್ನು ಪ್ರದಾನ ಮಾಡ್ತಾನೆ. ಆ ಕಾರಣದಿಂದ ಅಂತಹ ಪಾರಪಕ್ಷ ಇಲ್ಲದೆ ಇರುವಂತಹ ಯಾರ ಮೇಲೆ ಪಾರ್ಶಿಯಾಲಿಟಿ ಅನ್ನುವ ದೋಷವೇ ಇಲ್ಲದೇ ಅವರವರ ಸಾಧನೆಗೆ ತಕ್ಕಂತೆ ಪರಮಾತ್ಮ ಫಲಗಳನ್ನು ಕೊಡ್ತಾನಾದ ಕಾರಣದಿಂದ ನಮ್ಮ ಸಾಧನೆ ಸರಿಯಾಗಿರಬೇಕಂತ ಹೇಳಿದ್ರೆ ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸದೆ ಇರು ಎಂದಿಗೂ. ನಾವು ಅಲ್ಪ ಸುಖದ ಅಪೇಕ್ಷೆಯನ್ನು ಪರಮಾತ್ಮನೇ ನನಗೆ ಇದು ಕೊಡಪ್ಪ ಅದು ಕೊಡಪ್ಪ ಅಂತ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೇಳಿದರೆ ಪರಮಾತ್ಮ ಸಂತೋಷದಿಂದ ಕೊಡಬೇಡಿ, ಇವನು ನನಗೆ ಬಹಳ ಚಿಕ್ಕ ವಿಷಯನ್ನೇ ಕೇಳ್ತಾ ಇದ್ದಾನೆ ತಗೊಂಡು ಹೋಗಲಿ ಅಂತ ಹೇಳಿ ಕೊಟ್ಟು ಬಿಟ್ಟು ಪರಮಾತ್ಮ ನಾವು ಅದರಿಂದಲೇ ತೃಪ್ತರಾಗಿ ದೊಡ್ಡದಾದ ವಿಷಯಗಳನ್ನು ನಾವು ಪರಮಾತ್ಮನನ್ನು ಬೇಡುವುದಿಲ್ಲ. ಹಾಗೆ ಮಾಡಕೂಡದು, ಅಲ್ಪ ಸುಖದ ಅಪೇಕ್ಷೆಯನ್ನು ಮಾಡಕೂಡದು, ಕೇವಲ ಮೋಕ್ಷವನ್ನೇ ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಸಾಧನೆಯನ್ನು ಮಾಡಬೇಕಂತ ಹೇಳಿ ಅದಕ್ಕೆ ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸದೆ ಇರು ಅಂತ ಹೇಳಿ. ಅಂದ್ರೆ ನಾವು ಪರಮಾತ್ಮ ಅಹಿತಲ್ಪ ಅಂದ್ರೆ ಅಹಿ ಅಂದ್ರೆ ಅಹ ಉಳ್ಳದ, ಅಹ ಅಂದ್ರೆ ಹಡೆ, ಹಡೆ ಉಳ್ಳದಂದ್ರೆ ಸ್ನೇಕ್, ಸ್ನೇಕ್ ಸರ್ಪಗಳಿಗೆ ಅಹಿ ಅಂತ, ಆ ಸರ್ಪಗಳಲ್ಲಿ ಶ್ರೇಷ್ಠನಾದವನು ಶೇಷ, ತಲ್ಪ ಅಂದ್ರೆ ಹಾಸಿಗೆ ಅಂತ ಶಯನ, ಅಹಿತಲ್ಪ ಅಂದ್ರೆ ಶೇಷಶಾಯಿ ಅಂತ ಅರ್ಥ, ಅಹಿತಲ್ಪ ಅಂದ್ರೆ ಶೇಷಶಾಯಿ, ಅಹಿತಲ್ಪನ ಆರಾಧಿಸದೇ ಇರು, ಪರಮಾತ್ಮನ ಆರಾಧನೆ ಮಾಡಬೇಡ ಅಂತ ಹೇಳಿದಂತೆ. ಏನಪ್ಪ ಪರಮಾತ್ಮನ ಆರಾಧನೆ ಮಾಡಬೇಡ ಅಂತ ಹೇಳಿದ್ರೆ ಅಲ್ಪ ಸುಖದ ಅಪೇಕ್ಷೆಯಿಂದ ಆರಾಧಿಸದೇ ಇರಬೇಕು. ಪರಮಾತ್ಮನನ್ನು ನಾವು ಅಲ್ಪ ಸುಖವನ್ನು ಅಪೇಕ್ಷೆ ಮಾಡಿ ಪರಮಾತ್ಮನ ಆರಾಧನೆ ಮಾಡಕೂಡದು. ಪರಮಾತ್ಮನನ್ನು ದೊಡ್ಡ ಸುಖವನ್ನೇ, ಮೋಕ್ಷದಂತಹ ದೊಡ್ಡ ಬೆನಿಫಿಟ್, ಬಹಳ ದೊಡ್ಡ ವಿಷಯಗಳನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಪರಮಾತ್ಮನ ಆರಾಧನೆ ಮಾಡಬೇಕೇ ಹೊರತು ಅಲ್ಪ ಸುಖದ ಅಪೇಕ್ಷೆಯಿಂದ ಪರಮಾತ್ಮನ ಆರಾಧನೆ ಮಾಡಬೇಡರಿ ಅಂತ ಒಂದು ಚೇತಾವಣೆ ಕೊಟ್ಟಂತೆ, ಒಂದು ವಾರ್ನಿಂಗ್ ಸೈನ್. ಯಾಕಂದ್ರೆ ನಾವು ಅಲ್ಪ ಸುಖದ ಅಪೇಕ್ಷೆಯಿಂದ ಮಾಡಿದ್ರೆ ಪರಮಾತ್ಮನ ಕೊಟ್ಟು ಬಿಡ್ತಾನೆ, ಆದ್ರೆ ಅದು ನಾವು ಪರಮಾತ್ಮನ ಅಪೇಕ್ಷೆ ಮಾಡುವುದು ಒಂದು ದೊಡ್ಡ ರಾಜನ ಹತ್ರ ಹೋಗಿ ಒಂದು ಒನ್ ಪೆನ್ನಿ ಕೊಡಪ್ಪ ಅಂತ ಕೇಳಿದಂತೆ. ಈ ವಿಧವಾಗಿ ಪರಮಾತ್ಮ ಅವನು ಎಲ್ಲರಿಗೂ ಮೀರಿ ನಿಂತವನು, ಸರ್ವಸಮರ್ಥನಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಅಪೇಕ್ಷೆ ಮಾಡಿ ಹೋಗಬಾರದು. ಪರಮಾತ್ಮನಲ್ಲಿ ದೊಡ್ಡದಾದಂತಹ ಮೋಕ್ಷದಂತಹ ವಿಷಯಗಳನ್ನೇ ಅಪೇಕ್ಷೆ ಮಾಡಬೇಕಂಥೇಳಿ ಆ ಕಾರಣದಿಂದ ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸದೇ ಇರು ಎಂದಿಗೂ. ಯಾವತ್ತೂ ಕೂಡ ಪರಮಾತ್ಮನನ್ನು ಅಲ್ಪ ಸುಖದ ಅಪೇಕ್ಷೆಯಿಂದ ಆರಾಧನೆ ಮಾಡಬೇಡಪ್ಪ. ಕೇವಲ ದೊಡ್ಡ ಸುಖದ ಅಪೇಕ್ಷೆಯಿಂದ ಮಾತ್ರವೇ, ಮೋಕ್ಷದ ಅಪೇಕ್ಷೆಯಿಂದ ಮಾತ್ರವೇ ಪರಮಾತ್ಮನ ಆರಾಧನೆಯನ್ನು ಮಾಡು ಅಂಥೇಳಿ ನಮಗೆ ಒಂದು ಅಡ್ರೆಸ್ ಮಾಡಿ, ಉದ್ಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಯಾವತ್ತೂ ಕೂಡ ಹೀಗೆ ಮಾಡಬೇಕಂಥೇಳಿ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಶಿಲ್ಪಿಗನ ಕೈ ಸಿಲ್ಕಿದ ಆ ಶಿಲೆಯಂತೆ ಸಂತೈಪ. ಪರಮಾತ್ಮ ಶಿಲ್ಪಿ, ಆ ಶಿಲ್ಪ ಮಾಡುವವನು ಕಲ್ಲನ್ನು ತಗೊಂಡು ಅದರಲ್ಲಿ ಕೆತ್ತು ಪರಮಾತ್ಮನ ಮೂರ್ತಿಯನ್ನು ಮಾಡ್ತಾನೆ. ಇಲ್ಲಿ ಶಿಲ್ಪಿಯನ್ನ ಕೈಗೆ ಸಿಕ್ಕಿದಂತಹ ಶಿಲೆಯಂತೆ ರಕ್ಷಣೆ ಮಾಡ್ತಾನೆ. ಇದು ಯಾಕೆ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಶಿಲ್ಪಿ ತಾನು ಒಂದು ಶಿಲ್ಪವನ್ನು ಕೆತ್ತಬೇಕಂತ ಹೇಳಿದರೆ ಬೇರೆ ಬೇರೆ ಶಿಲ್ಪಿಗಳು ಬೇರೆ ಬೇರೆ ವಿಧವಾಗಿ, ಒಬ್ಬನು ಬಹಳ ಸಮರ್ಥನಾದ ಶಿಲ್ಪಿ ಇದ್ದರೆ ಅವನು ಬಹಳ ಸುಂದರವಾದ ವಿಗ್ರಹವನ್ನು ಮಾಡ್ತಾನೆ ಕಲ್ಲಿನಿಂದ. ಅದೇ ಒಂದು ಅಲ್ಪನಾದ ಶಿಲ್ಪಿಯಾದರೆ ಅವನೇನೋ ಮಾಡ್ತಾನೆ, ಚಿಕ್ಕದಾದ ಮಾಡ್ತಾನೆ. ಅಂದರೆ ಅವರವರು ಅವರವರ ಯೋಗ್ಯತಾನುಸಾರ ಬೇರೆ ಬೇರೆ ರೂಪಗಳನ್ನು ಕೊಡ್ತಾರೆ. ಅಂದರೆ ಕಲ್ಲು ಒಂದೇ, ಆದರೆ ಆ ಕಲ್ಲನ್ನು ಬೇರೆ ಬೇರೆ ಶಿಲ್ಪಿಗಳು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಲೆವೆಲ್ಸ್ನಲ್ಲಿ ಸುಂದರವಾದ ವಿಗ್ರಹಗಳನ್ನು ಮಾಡ್ತಾರೆ. ನಾವು ಆ ಶಿಲ್ಪಿ ಅಂತೆ ನಾವು ಸಾಧನೆ ಮಾಡುವವರು, ಆ ಶಿಲ್ಪಿ ಆ ಕಲ್ಲನ್ನು ಕೆತ್ತಿದಂತೆ ನಾವೇನು ಮಾಡ್ತೀವಿ, ನಮ್ಮ ಸಾಧನೆಯನ್ನು ಮಾಡ್ತೀವಿ. ನಾವು ದೊಡ್ಡ ಸಾಧನೆ ಮಾಡಿದರೆ ಸುಂದರವಾದ ವಿಗ್ರಹ ಬಂದಂತೆ ಸುಂದರವಾದ ಫಲ ಸಿಗುತ್ತೆ. ಏನೋ ಅಲ್ಪವಾದ ಸಾಧನೆ ಮಾಡಿದೆ, ಏನೋ ಶಿಲ್ಪಿ ಸ್ವಲ್ಪ ಸ್ವಲ್ಪ ಹಾಗೆ ಮೇಲೆ ಸ್ವಲ್ಪ ಮಾಡಿದಂತೆ, ಆ ಏನೋ ಸ್ವಲ್ಪವೇ ಸಾಧನೆ ಮಾಡಿದೆ, ಸ್ವಲ್ಪವೇ ರೂಪ ಇರುವಂತಹ ಶಿಲ್ಪ ಕೈಗೆ ಬೀಳುತ್ತೆ. ಆ ವಿಧವಾಗಿ ಪರಮಾತ್ಮ ಅವರವರ ಸಾಧನೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಅಂತ ಹೇಳುವುದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಶಿಲ್ಪಿಗನ ಕೈ ಸಿಲ್ಕಿದ ಶಿಲೆಯಂತೆ ಸಂತೈಪ. ಅಂದ್ರೆ ಅವನ ಕೈಗೆ ಸಿಕ್ಕಿದಂತಹ ಅಂದ್ರೆ ಏನು, ಅವನಿಗೆ ಕೈಲಿ ಸಿಕ್ಕುವುದಂದ್ರೆ ಶಿಲ್ಪಿ ಸ್ವತಂತ್ರನಲ್ಲ, ಹಾಗೂ ನಾವು ಸ್ವತಂತ್ರರಲ್ಲ. ಅದಕ್ಕೆ ಶಿಲ್ಪಿ ಅವನಿಗೆ ಸಾಮರ್ಥ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ, ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಶಿಲ್ಪಿ ಮಾಡ್ತಾನೆ. ನಮಗೂ ಕೂಡ ನಮಗೆ ಸಾಮರ್ಥ್ಯ ನಮ್ಮದೇ ಸ್ವತಂತ್ರ ಅಲ್ಲ, ಪರಮಾತ್ಮ ಕೊಟ್ಟಂತೆ ಆಗತ್ತೆ. ಸೊ ನಮ್ಮದೇನು ದೋಷವಿಲ್ಲವಲ್ಲ ಅಂಥೇಳಿ ನಮಗೆ ಪ್ರಶ್ನೆಗಳು ಬರುತ್ತೆ. ಆದರೆ ದೋಷ ನಮ್ದ ಇದಾ ಇಲ್ಲವ ಅನ್ನೋ ಪ್ರಶ್ನೆಯಲ್ಲ, ಶಿಲ್ಪಿಯ ಸಾಮರ್ಥ್ಯಕ್ಕೆ ತಕ್ಕಂತೆ ಶಿಲ್ಪ ಬರುತ್ತೆ. ಅದೇ ವಿಧವಾಗಿ ನಮ್ಮ ಸಾಧನೆಗೆ ತಕ್ಕಂತೆ ನಮಗೆ ಫಲ ಸಿಗುತ್ತೆ. ಸೊ ದೋಷ ಯಾರದು ಅನ್ನೋ ಪ್ರಶ್ನೆಯಲ್ಲ, ನಮ್ಮ ಸ್ವಭಾವ ಎಂಥದ್ದು ಅದಕ್ಕೆ ತಕ್ಕಂತೆ ನಾವು ಸಾಧನೆಯನ್ನು ಮಾಡ್ತೀವಿ. ಸ್ವಭಾವಕ್ಕೆ ಮೀರಿ ಮಾಡುವುದಕ್ಕಾಗುವುದಿಲ್ಲ, ಸ್ವಭಾವಕ್ಕಿಂತ ಕಮ್ಮಿಯೂ ಮಾಡಲಿಕ್ಕಾಗುವುದಿಲ್ಲ. ಅವರವರು ಅವರವರ ಸ್ವಭಾವಕ್ಕೆ ತಕ್ಕಂತೆ ಮಾಡ್ತಾರೆ ಸಾಧನೆ. ಆದರೆ ಮೇಲಿನ ಪ್ರಭಾವಗಳಿಂದ ಸ್ವಲ್ಪ ಹಾಗೆ ಹೀಗೆ ಸ್ವಲ್ಪ ಅಲ್ಲಾಡತ್ತೆ. ಅಲ್ಲಾಡಿದ್ರೂ ಕೂಡ ಕೊನೆಗೆ ವೆನ್ ಕಂಪ್ಲೀಟ್ ರೈಪನ್ ಸ್ಟೇಜ್ ಬಂದಾಗ, ಪರಿಪಕ್ವತೆ ಬಂದಾಗ ಈ ಪ್ರಭಾವದ ಎಫೆಕ್ಟ್ ಕಮ್ಮಿ ಆಗಿಬಿಡ, ಅಂದ್ರೆ ಈ ಪರಿಸರಗಳು ಅಟ್ಮಾಸ್ಫಿಯರಿಕ್ ಅಬರೇಷನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ಪರಿಸರಗಳಿಗೆ ಒಳಗಾಗದೆ ತಮ್ಮ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ನಿಲ್ಲುವ ಆ ಸಾಮರ್ಥ್ಯ ಯಾವಾಗ ಬರುತ್ತೆ, ಯಾವಾಗ ಅದೇ ಪರಿಪಕ್ವತೆ ಬರುತ್ತೋ ಆವಾಗ ಬರುತ್ತೆ. ಆ ಪರಿಪಕ್ವತೆ ಬರಲಿಕ್ಕೆ ನಾವೇನು ಮಾಡಬೇಕು, ಸಾಧನೆಯನ್ನು ಮಾಡಬೇಕಂದ್ರೆ ಅರ್ಥ ಏನು, ನಾವು ಪರಮಾತ್ಮ ನಮಗೆ ಪ್ರದಾನ ಮಾಡಿದ ಈ ದೇಹದಿಂದ ಪರಮಾತ್ಮನನ್ನು ನಮ್ಮ ಸ್ವರೂಪ ಎಂತಹದ್ದು ಅಂತ ನಮಗೆ ಗೊತ್ತಿಲ್ಲ. ಪರಮಾತ್ಮನನ್ನು ಅವನ ಮೇಲೆ ಭಾರವನ್ನು ಹಾಕಿ ನಮಗೆ ಒಂದು ಸದ್ಬುದ್ಧಿಯನ್ನು ಕೊಡಪ್ಪ ಅಂತ ಯಾರು ಪರಮಾತ್ಮನ ಹತ್ರ ಹೋಗ್ತಾರೋ ಅವರ ಸ್ವರೂಪ ಸರಿಯಾಗಿದೆ ಅಂತ ಅರ್ಥ. ಪರಮಾತ್ಮನ ಬೇಡ, ನಮಗೇನು ಸಾಧನೆಯೋ ಬೇಡ ಅಂತ ಯಾರು ದೂರ ಹೋಗ್ತಾರೋ ಅದು ಸರಿ ಇಲ್ಲ. ಆದರೆ ತಾತ್ಕಾಲಿಕವಾಗಿರಬಹುದು, ತಾತ್ಕಾಲಿಕವಾಗಿ ಇರುವುದು ಎಂತ ನಮಗೆ, ವಾಟ್ ಎವರ್ ದೀಸ್ ಅಬರೇಷನ್ಸ್ ದಟ್ ಆರ್ ದೇರ್ ವೆದರ್ ದೇ ಆರ್ ಟೆಂಪರರಿ ಆರ್ ನಾಟ್ ವಿ ಡೋಂಟ್ ನೋ. ಆ ಕಾರಣದಿಂದ ಯಾವತ್ತೂ ಕೂಡ ಆಪ್ಟಿಮಿಸ್ಟಿಕ್ ಔಟ್ಲುಕ್ ಅಂತ ಹೇಳ್ತೀವಲ್ವ, ಆ ವಿಧವಾಗಿ ಪರಮಾತ್ಮ ನಮ್ಮನ್ನು ಸರಿಯಾದ ದಾರಿಯಲ್ಲೇ ಇಡ್ತಾನೆ ಅನ್ನುವ ಒಂದು ವಿಶ್ವಾಸ, ಭರವಸೆ, ನಂಬಿಕೆಯಿಂದ ಪರಮಾತ್ಮನಿಗೆ ನಾವು ಶರಣರಾಗಬೇಕು. ಅವನ ಮೇಲೆ ಭಕ್ತಿಯನ್ನಿಟ್ಟು ಪರಮಾತ್ಮ ನಮ್ಮನ್ನು ಯಾವಾಗಲೂ ಗೈಡ್ ಮಾಡಲಿ, ನಮ್ಮನ್ನು ರಕ್ಷಣೆ ಮಾಡಲಿ ಅಂಥೇಳಿ ಪರಮಾತ್ಮನಿಗೆ ನಾವು ಮಾಡಬೇಕು ಅಂಥೇಳಿ ಅದಕ್ಕೆ ಶಿಲ್ಪಿಗನ ಕೈ ಸಿಲುಕಿದ ಆ ಶಿಲೆಯಂತೆ ಸಂತೈಪ. ಪರಮಾತ್ಮ ಅವರವರ ಸಾಧನೆಗೆ ತಕ್ಕಂತೆ ಅವರವರನ್ನು ಕಾಪಾಡ್ತಾನೆ. ಆ ಕಾರಣದಿಂದ ನಮ್ಮ ಸಾಧನೆ ಸರಿಯಾಗಿರಬೇಕಂದ್ರೆ ಅಲ್ಪ ಸುಖದ ಅಪೇಕ್ಷೆಯನ್ನು ಮಾಡದೆ ಕೇವಲ ದೊಡ್ಡದಾದಂತಹ ಮೋಕ್ಷ ಸುಖವನ್ನೇ ಅಪೇಕ್ಷೆ ಮಾಡಿ ಪರಮಾತ್ಮನನ್ನು ನಾವು ಆರಾಧನೆ ಮಾಡಬೇಕು, ಅವನ ಸೇವೆಯನ್ನು ಮಾಡಬೇಕು ಅನ್ನುವುದನ್ನು ಇಲ್ಲಿ ನಮಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಕಲ್ಪಕಲ್ಪದಿ ಶರಣಜನ ವರ ಕಲ್ಪವೃಕ್ಷನು ತನ್ನ ನಿಜ ಸಂಕಲ್ಪದ ಅನುಸಾರದಲ್ಲಿ ಕೊಡುತಿಪ್ಪನು ಫಲ ಅಫಲವ ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸದೇ ಇರು ಎಂದಿಗೂ ಶಿಲ್ಪಿಗನ ಕೈ ಸಿಲ್ಕಿದ ಆ ಶಿಲೆಯಂತೆ ಸಂತೈಪ ಪರಮಾತ್ಮನು ಅಂತ ಹೇಳಿ ಪರಮಾತ್ಮ ಆಯುಧವಾಗಿ ಸಂತೈಪ ಅಂದ್ರೆ ಸಂತೈಪ ಅನ್ನುವ ಶಬ್ದ ಯಾವಾಗ ಹೇಗಂದ್ರೆ ಸಂತೈಪ ಅನ್ನುವ ಶಬ್ದ ದೊಡ್ಡವರಿಗೆ ಪ್ರಯೋಗ ಮಾಡಿದಾಗ ಅವರು ದೊಡ್ಡವರು ನಮ್ಮನ್ನು ಸಂತೈಸುವುದಂದ್ರೆ ಅರ್ಥ ಏನಂತ ಹೇಳಿದ್ರೆ ದೊಡ್ಡವರು ನಮ್ಮನ್ನು ರಕ್ಷಣೆ ಮಾಡಿದರೆ ಅದು ಸಂತೈಸುವುದು. ಚಿಕ್ಕವರು ಕೂಡ ಸಂತೈಸುವುದು. ಚಿಕ್ಕವರು ದೊಡ್ಡವರಿಗೆ ಸಂತೈಸುವುದು ಅಂತ ಹೇಳಿದ್ರೆ ಅವರ ಸೇವೆಯನ್ನು ಮಾಡುವುದು, ಅವರನ್ನು ತೃಪ್ತಿಪಡಿಸುವುದು, ತಮ್ಮ ಸೇವೆಯಿಂದ ದೊಡ್ಡವರನ್ನು ಸಂತೈಸುವುದು, ಅದು ಒಂದರ್ಥ. ದೊಡ್ಡವರು ಚಿಕ್ಕವರಿಗೆ ಸಂತೈಸುವುದಂದ್ರೆ ಅವರನ್ನು ಕಾಪಾಡುವುದು, ರಕ್ಷಣೆ ಮಾಡುವುದು. ಈ ವಿಧವಾಗಿ ನಾವು ಕಾಂಟೆಕ್ಚುವಲ್ ಆಗಿ ತಗೋಬೇಕು. ಸಂತೈಪ ಅನ್ನುವ ಶಬ್ದ ಚಿಕ್ಕವರಿಗೂ ಪ್ರಯೋಗ ಮಾಡ್ತಾರೆ, ದೊಡ್ಡವರಿಗೂ ಪ್ರಯೋಗ ಮಾಡ್ತಾರೆ. ದೊಡ್ಡವರಿಗೆ ಪ್ರಯೋಗ ಮಾಡಿದಾಗ ದೊಡ್ಡವರು ಸಂತೈಸುತ್ತಾರೆ ಅಂದ್ರೆ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ, ಚಿಕ್ಕವರು ಸಂತೈಸುತ್ತಾರೆ ಅಂತ ಹೇಳಿದ್ರೆ ಅವರು ದೊಡ್ಡವರ ಸೇವೆಯನ್ನು ಮಾಡಿ ಅವರನ್ನು ತೃಪ್ತಿಪಡಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅರ್ಥ. ಈ ವಿಧವಾಗಿ ಹೇಳಿದ್ದಾರೆ. ಅದಾದ ಮೇಲೆ 15ನೇ ಪದ್ಯದಲ್ಲಿ ದೇಶ ಭೇದ ಆಕಾಶದಂದದಿ ವಾಸುದೇವನು ಸರ್ವಭೂತ ನಿವಾಸ ನೆನೆಸಿ ಚರಾಚರಾತ್ಮಕನೆಂದು ಕರೆಸುವನು, ದ್ವೇಷ ಸ್ನೇಹ ಉದಾಸೀನಗಳು ಇಲ್ಲ, ಈ ಶರೀರಗಳ ಒಳಗೆ ಅವರ ಉಪಾಸನೆಗಳ ಅಂದದಲ್ಲಿ ಫಲವೀವನು ಪರಬ್ರಹ್ಮ. ಪರಮಾತ್ಮನಿಗೆ ಯಾವ ದೋಷವೂ ಇಲ್ಲ ಅನ್ನುವ ಆ ಮುಂಚೆ ಹೇಳಿದ ವಿಷಯವನ್ನೇ ಇಲ್ಲಿ ಇನ್ನು ವಿಸ್ತಾರ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಏನು ಮಾಡ್ತಾನೆ, ದೇಶ ಭೇದ ಆಕಾಶದಂದದಿ ಅಂದ್ರೆ ಏನು, ದೇಶ ಭೇದ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿಯೂ ಬೇರೆ ಬೇರೆ ಪ್ರದೇಶಗಳಿರುತ್ತೆ. ಅಂದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ಪ್ರದೇಶ, ದೇಶ ಅಂದ್ರೆ ಕಂಟ್ರಿ ಅಂತಾರಲ್ಲ, ದೇಶ ಅಂದ್ರೆ ಪ್ರದೇಶ, ಸ್ಪೇಸ್ ಆರ್ ಅಲ್ಲಿ ಅಲ್ಲಿರುವ ಒಂದೇ ಕಡೆ, ಅಂದ್ರೆ ದ ಸ್ಪೇಸ್ ಇಸ್ ಸೇಮ್ ಎವ್ರಿವೇರ್. ಆದ್ರೆ ಕೆಲವು ಕಡೆ ನಮ್ಗೆ ಹೇಗೆ ದೇಶ ಭೇದ ಇರುತ್ತೆ ಅಂದ್ರೆ ಏನು ದೇಶ ಭೇದ ಇರುವುದು ಅಂತ ಹೇಳಿದ್ರೆ, ನಾವು ಒಂದು ಶುದ್ಧವಾಗಿರುವಂತಹ ಸ್ಥಾನದಲ್ಲಿ ಕೂತುಕೊಂಡು ನಾವು ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಮೇಲೆ ಲಗ್ನ ಮಾಡಲಿಕ್ಕೆ ಎಲ್ಲಿ ಅನುಕೂಲವಾಗುತ್ತೋ ಆ ಸ್ಥಳದಲ್ಲಿ ನಾವು ಕೂತ್ಕೊಂಡಾಗ ಪರಮಾತ್ಮನ ಮನಸ್ಸು ಹೋಗುತ್ತೆ. ಒಂದು ಒಳ್ಳೆ ಸ್ಥಳ ಇತ್ತು ಸಿಕ್ಕಿತು ಅಂತ ಹೇಳಿ ನಾವು ಹೋಗಿ ಅಲ್ಲಿ ಕೂತ್ಕೊಳ್ತೀವಿ, ಆದ್ರೆ ಅದಲ್ಲಿ ನಮಗೆ ವಿ ಮೇ ನಾಟ್ ಗೆಟ್ ಎನಿ ವೈಬ್ರೇಷನ್ಸ್. ಏನು ಪರಮಾತ್ಮನ ಮೇಲೆ ಧ್ಯಾನ ಮಾಡಲಿಕ್ಕೆ ನಮಗೆ ಮನಸ್ಸು ಬರದೇ ಇರಬಹುದು. ಈ ಕಾರಣದಿಂದ ಒಳ್ಳೆ ದೇಶ ಅಂತ ಹೇಳಿದ್ರೆ ಎಲ್ಲಿ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ನಮಗೆ ಒಳ್ಳೆ ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗತ್ತೋ ಅದೇ ಒಳ್ಳೆ ಪ್ರದೇಶ. ಈ ವಿಧವಾಗಿ ದೇಶ ಭೇದ ಆಕಾಶದಂದದಿ ವಾಸುದೇವನು ಸರ್ವಭೂತ ನಿವಾಸ. ಪರಮಾತ್ಮನಿಗೆ ವಾಸುದೇವ ಅಂತ, ವಾಸುದೇವ ಅಂದ್ರೆ ಅನೇಕ ಅರ್ಥಗಳಿದೆ. ವಾಸುದೇವ ವ ಅಂದ್ರೆ ಅದು ಜ್ಞಾನ ಅಂತ ಅರ್ಥ, ಆಸು ಅಂದ್ರೆ ಜ್ಞಾನ, ಆಸು ಅಂದ್ರೆ ಪ್ರಾಣ ಪ್ರೇರಣೆ. ಸೊ ವಾಸುದೇವ ಜ್ಞಾನ, ಪರಮಾತ್ಮ ನಮಗೆ ಜ್ಞಾನ ಪ್ರದಾನ ಮಾಡ್ತಾನೆ, ಪ್ರೇರಣೆಯನ್ನು ಕೊಡ್ತಾನೆ. ಆ ವಿಧವಾಗಿ ದಿವು ಅಂದ್ರೆ ದಿವು ಕ್ರೀಡಾಯಾಮ ಅಂತೇಳಿ, ನಮಗೆ ಜ್ಞಾನವನ್ನು ಕೊಟ್ಟು ಪ್ರೇರಣೆಯನ್ನು ಕೊಟ್ಟು ಲೀಲೆಯನ್ನು ಕ್ರೀಡೆಯನ್ನು ಮಾಡ್ತಾ ಇರ್ತಾನೆ. ಆದ ಕಾರಣದಿಂದ ಅವನಿಗೆ ವಾಸುದೇವ, ವಾಸುದೇವನ ಪುತ್ರನಾಗಿ ಪರಮಾತ್ಮ ಹುಟ್ಟಿದಂತೆ ಕಾರಣದಿಂದ ವಾಸುದೇವ ಅಂತ ಬಂದ ಹೆಸರು ಅದು ಲೋಕ ಪ್ರಸಿದ್ಧವಾಗಿದೆ ಹೊರತು ಅದಕ್ಕೆ ಮುಂಚೆ ಪರಮಾತ್ಮನಿಗೆ ವಾಸುದೇವ ಅನ್ನೋ ಹೆಸರಿತ್ತು. ಯಾವತ್ತೂ ಪರಮಾತ್ಮನಿಗೆ ಅದು ಅನಾದಿ ಕಾಲದಿಂದ ಇರುವಂತಹ ಹೆಸರು. ಈ ವಾಸುದೇವ ಅನ್ನುವುದು ಕೇವಲ ಆ ಕಾಲದಲ್ಲಿ ಜನರಿಗೆ ವ್ಯವಹಾರಕ್ಕೆ ಉಪಯೋಗಿಸುವಂತಹ ಹೆಸರು ಅಷ್ಟೇ ಹೊರತು ಪರಮಾತ್ಮನಿಗೆ ಇರುವಂತಹ ವಾಸುದೇವ ಅನ್ನುವ ಹೆಸರು ಅನಾದಿ ಕಾಲದಿಂದ ಬಂದಂತಹ ಹೆಸರು. ವಾಸುದೇವ ಅಂದ್ರೆ ವಸುಗಳ ಒಳಗೆ ಇದ್ದು ಪರಮಾತ್ಮ ಕಾಪಾಡ್ತಾನೆ, ಆ ಕಾರಣದಿಂದಲೂ ವಾಸುದೇವ ಅಂತ ಹೇಳಿ. ಅದೇ ವಿಧವಾಗಿ ವಾಸುದೇವ ಅಂದ್ರೆ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೇಳಿದಂತೆ ಪರಮಾತ್ಮ ಸಮಸ್ತ ಪ್ರಾಣಿಗಳಲ್ಲಿಯೂ ವಾಸ ಮಾಡ್ತಾನೆ. ಆದ ಕಾರಣ ವಾಸುದೇವ ವಾಸ ಮಾಡಿ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿಯೂ ಯಾರು ವಾಸ ಮಾಡಿ ಕಾಪಾಡ್ತಾ ಇರ್ತಾರೋ ಆ ಪ್ರಾಣಿಗಳನ್ನು ಅಂತಹ ಅವನು ವಾಸುದೇವನಾಗಿದ್ದಾನೆ. ಆ ವಿಧವಾಗಿ ದೇಶ ಭೇದ ಆಕಾಶದಂದದಿ ಅಂದ್ರೆ ಎಲ್ಲ ದೇಶಗಳಲ್ಲಿಯೂ ಆ ದೇಶ ಪ್ರಭೇದಗಳು ಭೇದ ಪ್ರಭೇದಗಳಿದ್ದಂತೆ ಪರಮಾತ್ಮ ಏನು ಮಾಡ್ತಾನೆ, ಅಲ್ಲಲ್ಲಿ ತನ್ನ ಅಚಿಂತ್ಯದ್ಭುತವಾದ ಶಕ್ತಿಯಿಂದ ತಾನು ಕೆಲವು ಪ್ರದೇಶಗಳಲ್ಲಿ ಪ್ರಕಟನಾಗುತ್ತಾನೆ, ಕೆಲವು ಪ್ರದೇಶಗಳಲ್ಲಿ ಪ್ರಕಟನ ಆಗುವುದಿಲ್ಲ. ಈ ವಿಧವಾಗಿ ಪರಮಾತ್ಮ ಸಮನಾದರೂ ಅಂದ್ರೆ ಅವನು ಯಾವಾಗಲೂ ಸರ್ವಶಕ್ತನೇ ಆದರೂ ಕೂಡ ಆಯಾ ಪ್ರದೇಶಗಳಲ್ಲಿ ಅಭಿವ್ಯಕ್ತವಾಗುವ ರೀತಿಯನ್ನು ಬದಲಾಯಿಸಿಕೊಳ್ತಾ ಇರ್ತಾನೆ ಪರಮಾತ್ಮ. ಆ ಕಾರಣದಿಂದ ಅವನು ದೇಶ ಭೇದ ಆಕಾಶದಂದದಿ, ಹಾಗಾದ್ರೆ ಆಕಾಶ ಅವಕಾಶ ಸ್ಥಳ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಿಧವಾಗಿರುತ್ತೋ, ಪರಮ ಆಕಾಶ ಒಂದೇ, ಸ್ಪೇಸ್ ಇಸ್ ಸೇಮ್, ಬಟ್ ಸ್ಟಿಲ್ ಇಟ್ ಗಿವ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೈಬ್ರೇಷನ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಅದೇ ವಿಧವಾಗಿ ಪರಮಾತ್ಮ ಅವನು ಎಲ್ಲ ಕಡೆ ಸಮರ್ಥನಾಗಿದ್ದರೂ ಕೂಡ ಅವರವರಿಗೆ ತಕ್ಕಂತೆ ತಾನು ಬೇರೆ ಬೇರೆ ಅವರಿಗೆ ಜನರಿಗೆ ಬೇರೆ ಬೇರೆ ವಿಧವಾದ ಪ್ರೇರಣೆಗಳನ್ನು ಕೊಡ್ತಾ ಇರ್ತಾನೆ. ಆ ವಿಧವಾಗಿ ವಾಸುದೇವನು ಸರ್ವಭೂತ ನಿವಾಸನು, ಅವನು ಸಮಸ್ತ ಪ್ರಾಣಿಗಳಲ್ಲಿಯೂ ಇದ್ದರೂ ಕೂಡ ಅವರವರಿಗೆ ತಕ್ಕಂತೆ ತಾನು ಅವರವರಿಗೆ ಫಲಗಳನ್ನು ಕೊಡ್ತಾನೆ. ಚರಾಚರಾತ್ಮಕನೆಂದು ಕರೆಸುವನು, ಅವನು ಚರಾಚರಾತ್ಮಕ ಅಂದ್ರೆ ಏನು, ಚರ ಅಂತ ಹೇಳಿದ್ರೆ ಯಾವ ಸಂಚಾರ ಮಾಡುವಂತ ಮೊಬೈಲ್ ಆಬ್ಜೆಕ್ಟ್ಸ್, ಮೊಬೈಲ್ ಪ್ರಾಣಿಗಳು, ಅದಕ್ಕೆ ಅಚರ ಅಂತ ಹೇಳಿದ್ರೆ ಸ್ಥಾವರ, ಸ್ಥಾವರ ಜಂಗಮ ಅಂತ ಹೇಳಿ, ಜಂಗಮ ಪ್ರಾಣಿಗಳು ಎಲ್ಲ ಕಡೆ ಕದಲಾಡುವಂತಹ ಓಡಾಡುವ ಪ್ರಾಣಿಗಳಿಗೆ ಚರ ಪ್ರಾಣಿಗಳಂತ ಹೆಸರು. ಎಲ್ಲಿ ಓಡಾಡದೆ ಒಂದೇ ಸ್ಥಳದಲ್ಲಿರುವಂತಹ ವೃಕ್ಷಾದಿಗಳು, ಮರ ಗಿಡ ಇವು ಯಾವುದಿದೋ ಅದಕ್ಕೆ ಅಚರ ಅಚಲ ಅಂದ್ರೆ ಎಲ್ಲಿ ಚರಣೆ ಮಾಡದೆ ಚಲನೆ ಮಾಡದೆ ಇರುವಂತಹ ಪ್ರಾಣಿಗಳು, ಈ ವಿಧವಾಗಿ ಚರ ಅಚರವ ಅಂತ ಕರೆಯಲ್ಪಡುವ ಈ ಎರಡು ವಿಧವಾದ ಪ್ರಾಣಿಗಳಿಗೂ ಆತ್ಮ ಅಂದ್ರೆ ಅಂತರಾತ್ಮ, ಆ ಸಮಂತಾತ್ತತ ಅದರ ಒಳಗೆ ತಾನು ವ್ಯಾಪ್ತನಾಗಿ ಇದ್ದು ಅದಕ್ಕೆ ಶಕ್ತಿಯನ್ನು, ಆತ್ಮಶಕ್ತಿ ಅಂದ್ರೆ ಅದರ ಒಳಗೆ ಅಂತರ್ಯಾಮಿಯಾಗಿದ್ದು ಅವರನ್ನು ನೇಮನ ಮಾಡ್ತಾನಾದ ಕಾರಣದಿಂದ ಚರಾಚರಾತ್ಮಕ ಅಂತ ಪರಮಾತ್ಮನಿಗೆ ಹೆಸರು. ಚರಾಚರಾತ್ಮಕನೆಂದು ಕರೆಸುವನು, ಆ ವಿಧವಾಗಿ ಕರೆಯಲ್ಪಡುತ್ತಾನೆ ಪರಮಾತ್ಮ. ಇವನು ಎಲ್ಲರ ಒಳಗೆ ಇದ್ದರೆ ಕೂಡ ಒಬ್ಬರಿಗೆ ಚೆನ್ನಾಗಿರ್ತಾನೆ, ಒಬ್ಬರನ್ನು ಕಷ್ಟದಲ್ಲಿರ್ತಾನೆ, ಒಬ್ಬರಿಗೆ ಅನಂತವಾದ ಸಂಪತ್ತನ್ನು ಕೊಡ್ತಾನೆ, ಇನ್ನೊಬ್ಬರಿಗೆ ಬಹಳ ಪೀಡೆಯನ್ನು ಕೊಡ್ತಾನೆ, ಕೆಲವು ಜನಕ್ಕೆ ಪಾವರ್ಟಿ ಬಹಳ ಬಡತನ ಕೊಡ್ತಾನೆ, ಕೆಲವು ಜನಕ್ಕೆ ಸಂತೋಷ ಕೊಡ್ತಾನೆ, ಕೆಲವು ಜನಕ್ಕೆ ದುಃಖ ಕೊಡ್ತಾನೆ. ಈ ವಿಧವಾಗಿ ಪರಮಾತ್ಮ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾನೆ ಅಂದ್ರೆ ಕೆಲವರ ಮೇಲೆ ಸ್ನೇಹ ಮಾಡಿದಂತೆ ಕಾಣಿಸಿಕೊಡುತ್ತೆ, ಕೆಲವು ಜನಗಳನ್ನು ಉದಾಸೀನ ಮಾಡಿದಂತೆ ಕಾಣಿಸಿಕೊಡುತ್ತೆ. ಈ ವಿಧವಾಗಿ ಪರಮಾತ್ಮ ಅವನು ನೈರ್ಗುಣ್ಯ ವೈಷಮ್ಯ ದೋಷಗಳನ್ನು ಇದ್ದವನಂತೆ ನಮಗೆ ಲೋಕದಲ್ಲಿ ಜನಗಳು ಕೆಲವು ಅಜ್ಞಾನದಿಂದ ಭಾವಿಸುವ ಒಂದು ಪ್ರಸಂಗ ಇರುತ್ತೆ. ಆದರೆ ಪರಮಾತ್ಮನಿಗೆ ಸ್ನೇಹ ಉದಾಸೀನ ಇತ್ಯಾದಿಗಳಿಲ್ಲ, ದ್ವೇಷವೂ ಇಲ್ಲ. ಆದರೆ ರಾಕ್ಷಸರ ಮೇಲೆ ದ್ವೇಷ ಮಾಡ್ತಾನೆ, ದೈತ್ಯ ದೇವತೆಗಳ ಮೇಲೆ ಸ್ನೇಹ ಮಾಡ್ತಾನಲ್ಲವಾ ಪರಮಾತ್ಮ ಅಂತ ನಮಗೆ ಸಂದೇಹ ಬರುತ್ತೆ. ಅದಕ್ಕೆ ಕಾರಣ ದೇವತೆಗಳು ರಾಕ್ಷಸ, ಯಾಕಂದ್ರೆ ಅದೇ ರಾಕ್ಷಸ ಯೋನಿಯಲ್ಲಿ ಹುಟ್ಟಿದಂತಹ ಹಿರಣ್ಯಕಶಿಪುಗೆ ಹುಟ್ಟಿದಂತಹ ಪ್ರಹ್ಲಾದನನ್ನು ಪರಮಾತ್ಮ ಕಾಪಾಡಿದ್ದಾನೆ, ರಕ್ಷಣೆ ಮಾಡಿದ್ದಾನೆ. ಅಂದ್ರೆ ಪರಮಾತ್ಮನಿಗೆ ಸ್ನೇಹ ದ್ವೇಷ ಉದಾಸೀನ ಇತ್ಯಾದಿಗಳು ಯಾವ ಫೀಲಿಂಗ್ಸ್ ಇಲ್ಲವೇ ಇಲ್ಲ, ಅವನು ಎಲ್ಲದಕ್ಕೂ ಮೀರಿ ನಿಂತವನು. ಯಾಕೆ ಅಂದ್ರೆ ಯಾಕೆ ಮತ್ತೆ ದೇವತೆಗಳನ್ನು ಕಾಪಾಡ್ತಾನೆ, ರಾಕ್ಷಸರಿಗೆ ತೊಂದರೆ ಕೊಡ್ತಾನೆ ಅಂತ ಹೇಳಿದ್ರೆ ಅದು ಅವರವರು ಮಾಡುವ ಸಾಧನೆಗೆ ತಕ್ಕಂತೆ ಮಾಡ್ತಾನೆ ಹೊರತು ಪರಮಾತ್ಮ ಇವನು ಕೇವಲ ರಾಕ್ಷಸನಾಗಿದ್ದಾನೆ ದೈತ್ಯನಾಗಿದ್ದಾನೆ ಅಷ್ಟಕ್ಕೆ ಶಿಕ್ಷೆ ಕೊಡೋಣ ಅಂತೇಳಿ ಹಾಗೆ ಮಾಡೋದಿಲ್ಲ ಪರಮಾತ್ಮ. ಅದಕ್ಕೆ ಅವನು ದ್ವೇಷ ಸ್ನೇಹ, ಸ್ನೇಹ ಅಂದ್ರೆ ಬಹಳ ಪ್ರೀತಿಯಿಂದ ನೋಡುವುದು, ದ್ವೇಷ ಅಂತ ಹೇಳಿದ್ರೆ ಹೇಟೆಡ್ ಇಂದ ನೋಡುವುದು, ಉದಾಸೀನ ಅಂದ್ರೆ ನ್ಯೂಟ್ರಲ್ ಏನೂ ಇಲ್ಲದೆ ಉದಾಸೀನಾಗಿ, ದ್ವೇಷವೂ ಇಲ್ಲ ಸ್ನೇಹವೂ ಇಲ್ಲ ಯಾವುದೂ ಇಲ್ಲದೆ ಉದಾಸೀನಾಗಿರುವಂತಹದ್ದು, ಇವು ಯಾವ ಪರಮಾತ್ಮನಿಗೆ ಇಲ್ಲ, ದ್ವೇಷ ಸ್ನೇಹ ಉದಾಸೀನಗಳು ಇಲ್ಲ ಆ ಪರಮಾತ್ಮನಿಗೆ ಇತ್ಯಾದಿ ಭಾವನೆಗಳೇ ಇಲ್ಲ. ಈ ಶರೀರಗಳ ಒಳಗೆ, ಈ ಸಮಸ್ತ ಜೀವರಾಶಿಗಳ ಶರೀರಗಳ ಒಳಗೆ ತಾನು ಅವರ ಉಪಾಸನೆಗಳಿಂದಲೇ ಫಲವೀವನು. ನೋಡ್ರಿ, ಇದು ಬಹಳ ಮುಖ್ಯವಾದ ಅಂಶ. ನಮಗೆ ಮೇಲ್ನೋಟಕ್ಕೆ ಪರಮಾತ್ಮ ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಫಲ ಕೊಡ್ತಾ ಇದ್ದಾನೆ, ಅದೇ ನಿಜವಾದ ಸಾಮ್ಯ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ರೇಸ್ ಕಂಡಕ್ಟ್ ಮಾಡಿ ಆ ರೇಸ್ ನಲ್ಲಿ ಫಸ್ಟ್ ಪ್ರೈಸ್ ಬಂದವನಿಗೆ ಫಸ್ಟ್ ಪ್ರೈಸ್ ಕೊಡಬೇಕು, ಲಾಸ್ಟ್ ಪ್ರೈಸ್ ಅವನಿಗೆ ಲಾಸ್ಟ್ ಅಷ್ಟೇ. ಫಸ್ಟ್ ಪ್ರೈಸ್ ಬಂದವನಿಗೆ ಎಲ್ಲರಿಗೂ ಸಮಾನವಾಗಿ ಮಾಡ್ತೀನಿ ಅಂತ ಯಾರಾದ್ರೂ ಒಂದು ರೇಸ್ ಕಂಡಕ್ಟ್ ಮಾಡಿಬಿಟ್ಟು ಫಸ್ಟ್ ಬಂದವನಿಗೆ ಲಾಸ್ಟ್ ಬಂದವನಿಗೆ ಎಲ್ಲರಿಗೂ ಫಸ್ಟ್ ಪ್ರೈಸ್ ಒಂದೇ ಪ್ರೈಸ್ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ರೆ, ಆ ಹಾಗೆ ಯಾರು ಮಾಡ್ತಾನೋ ಅವನು ಪಾರ್ಶಿಯಾಲಿಟಿದ್ದಂತೆ, ಯಾಕಂದ್ರೆ ಲಾಸ್ಟ್ ಬಂದವನಿಗೆ ಫೇವರ್ ಮಾಡಿದಂತಾಗುತ್ತೆ. ಯಾರ್ಯಾರು ಎಲ್ಲಿದ್ದಾರೋ ಅವರವರಿಗೆ ಆಯಾ ತಕ್ಕಂತೆ ಫಲಗಳನ್ನು ಕೊಟ್ಟರೆ ಅದು ನ್ಯೂಟ್ರಲ್. ಸೊ ನ್ಯೂಟ್ರಲ್ ಆಗಿರುವುದು ಅಂದ್ರೆ ಯಾವ ದ್ವೇಷ ಸ್ನೇಹ ಇತ್ಯಾದಿಗಳು ಇಲ್ಲದೆ ಇರುವುದು ಅಂತ ಹೇಳಿದ್ರೆ, ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೋ ಅವರವರಿಗೆ ಅಲ್ಲಲ್ಲಿ ಅಷ್ಟೆಷ್ಟು ಸಾಧನೆಗೆ ತಕ್ಕಂತೆ ಫಲವನ್ನು ಕೊಡುವುದೇ ಅದು ಇಂಪಾರ್ಶಿಯಾಲಿಟಿ. ಹೊರತು ಎಲ್ಲರಿಗೂ ಒಂದೇ ಫಲವನ್ನು ಕೊಟ್ಟರೆ ಅದು ಇಂಪಾರ್ಶಿಯಾಲಿಟಿ ಅಂತ ಕರೆಯಲ್ಪಡುವುದಿಲ್ಲ. ಇಂಪಾರ್ಶಿಯಾಲಿಟಿ ಅಂದ್ರೆ ನಿಜವಾದ ಅರ್ಥ ಏನು, ಯಾರು ಎಷ್ಟೆಷ್ಟು ಮಾಡಿದ್ದಾರೋ ಅದಕ್ಕೆ ತಕ್ಕಂತೆ ಯಾವ ನಿರ್ಲಿಪ್ತನಾಗಿ, ಯಾವ ಪರಮಾತ್ಮನಿಗೆ ಯಾವ ಪ್ರಯೋಜನವಿಲ್ಲ, ಅವನಿಗೆ ಎಲ್ಲರನ್ನೂ ಸಮಾನವಾಗಿ ನೋಡುವುದಂದ್ರೆ ಅರ್ಥವೇನು, ಯಾರು ಎಷ್ಟು ಸಾಧನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ಸೊ ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ, ಯಾವಾಗಲೂ ಕರುಣಾಮಯ, ಅವರನ್ನು ಆದಷ್ಟು ಸಹಾಯ ಮಾಡ್ಲಕ್ಕಂತೆ ಪ್ರಯತ್ನ ಮಾಡ್ತಾನೆ. ಬೇಡೇ ಬೇಡ ಅಂತ ದೂರ ಹೋದವರು ದ್ವೇಷ ಮಾಡಿದ್ರೆ, ಪರಮಾತ್ಮನ ದ್ವೇಷ ಮಾಡಿದ್ರೆ ಅವರಿಗೆ ಏನು ಸಿಗುವುದಿಲ್ಲ ಅಷ್ಟೇ ಹೊರತು ಪರಮಾತ್ಮ ತಾನು ಪಾರ್ಶಿಯಾಲಿಟಿ ತೋರಿಸೋದಿಲ್ಲ. ಅದಕ್ಕೆ ಅವರ ಉಪಾಸನೆಗಳಿಂದಲೇ, ಅವರವರು ಮಾಡುವಂತಹ ಉಪಾಸನೆಗಳಿಗೆ ತಕ್ಕಂತೆ ಫಲವೀವನು ಪರಬ್ರಹ್ಮ. ಸರ್ವೋತ್ತಮನಾದ ಪರಬ್ರಹ್ಮನಾದ ಆ ಪರಮಾತ್ಮ ಏನು ಮಾಡ್ತಾನೆ, ಅವರವರು ಮಾಡುವ ಸಾಧನೆಗಳಿಗೆ ತಕ್ಕಂತೆ ಉಪಾಸನೆಗಳಿಗೆ ತಕ್ಕಂತೆ ಫಲಗಳನ್ನು ಕೊಡ್ತಾನೆ ಹೊರತು ಪರಮಾತ್ಮನಿಗೆ ಯಾವತ್ತೂ ಕೂಡ ಯಾವ ವಿಧವಾದ ವೈಷಮ್ಯ ನೈರ್ಗುಣ್ಯಾದಿ, ನೈರ್ಗುಣ್ಯ ಅಂದ್ರೆ ನಿರ್ಗುಣ ಅಂದ್ರೆ ಕರುಣವಿಲ್ಲದೆ, ಕ್ರುಯಲ್ಟಿ ಅಂತ ಕರಿತೀವಲ್ವ ಅಂತಹದ್ದು ದೋಷ ನೈರ್ಗುಣ್ಯ ದೋಷ. ವೈಷಮ್ಯ ಅಂದ್ರೆ ಪಾರ್ಶಿಯಾಲಿಟಿ, ಸಮ ಇಲ್ಲದೆ ವಿ ಸಮ, ಸಮ ಅಂದ್ರೆ ವೈಷಮ್ಯ ವಿಷಮ, ಶಮ ಅಂತಂದ್ರೆ ಸಮತ್ವ ಇಲ್ಲದೆ ಅಂದ್ರೆ ಪಾರ್ಶಿಯಾಲಿಟಿ ತೋರಿಸುವುದು ವೈಷಮ್ಯ ಆಗುತ್ತೆ. ಹೀಗೆ ದೋಷಗಳು ಪರಮಾತ್ಮನಲ್ಲಿ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೇಶ ಭೇದಾಕಾಶದಂದದೆ ವಾಸುದೇವನು ಸರ್ವಭೂತ ನಿವಾಸ ನೆನೆಸಿ ಚರಾಚರಾತ್ಮಕನೆಂದು ಕರೆಸುವನು. ದ್ವೇಷ ಸ್ನೇಹ ಉದಾಸೀನಗಳು ಇಲ್ಲ. ಈ ಶರೀರಗಳ ಒಳಗೆ ಅವರ ಉಪಾಸನೆಗಳಿಂದಲೇ ಫಲವೀವನು ಪರಬ್ರಹ್ಮ ಅಂತ ಹೇಳಿ ಈ 15ನೇ ಪದದಲ್ಲಿ ನಮಗೆ ತಿಳಿಸಿದ್ದಾರೆ. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ 16 ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ನಾಳೆ ಭಗವದ್ಗೀತ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಅನಸೇಂದ್ರಿಯೈವ ಬುದ್ಧ್ಯಾತ್ಮನಃ ವಾ ಅನಸ ಸ್ವಭಾವಾತ್ ಕರೋಮಿ ಚೇತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.